ృతి స్ఫుటం కరోమి మందబుద్ధీనాపకారికా విత్తైతరస్సర రుద్రాదీనాం సకాశాత్ విష్మాదీనామేవ ఆప్తత్వం శృత్యనుసారిత్వాత్. ఇది స్మృత్యధికరణ అంతేళి మొదలనే అధికరణ. అదరలేనిదే నీవు పాశుపతాది స్మృతిగళల్లి వేదకి విరుద్ధవాద రీతియండి రుద్రాదిగడిగ సర్వోత్తమత్వం హేళిరోదరింద వేదోక్తవాగిరతక్కంత విష్ణు సర్వోత్తమత్వ గ్రాహ్యవల్ల అన్న హేళి ప్రశ్నయన్న మాడ. అది కుత్ర కొడతారే, రుద్రాదీనాం సకాచాత్ విష్ణాదీనామేవ ఆప్తత్వం అది సరియల్ల. ఏకే రుద్ర పాశుపతాది స్మృతిగళన్న పరదవరు యారో రుద్రాది దేవతెగళు, ఆదరే విష్ణు యారో సర్వోత్తమరాదవ. ఆద్ద పాశుపత స్మృతిగూ వైష్ణవ స్మృతిగూ విరోధ ಬಂದ್ರೆ ವೈಷ್ಣವ ಸ್ಮೃತಿಗೆ ಪ್ರಾಬಲ್ಯ ಹೊರತು ಇದಕ್ಕಲ್ಲ. ಅದಕ್ಕೆ ಇನ್ನೊಂದು ಕಾರಣ ಏನಂದರೆ ಶ್ರುತ್ಯನುಸಾರಿತ್ವ, ಶ್ರುತಿಗೆ ಅನುಗುಣವಾಗಿರತಕ್ಕಂಥದ್ದು ವೈಷ್ಣವ ಸ್ಮೃತಿಗಳು, ಶ್ರುತಿಗೆ ವಿರುದ್ಧವಾದದ್ದು ಪಾಶುಪತಾದಿ ಸ್ಮೃತಿಗಳು. ಆದ್ದರಿಂದ ಎರಡಕ್ಕೂ ಸಮಫಲ ಇಲ್ಲ. ಆಗ ನೋಡೋದಕ್ಕೇನಿಸ್ತು, ಇದು ಒಂದು ಸ್ಮೃತಿ ಅದೊಂದು ಸ್ಮೃತಿ, ವೈಷ್ಣವ ಸ್ಮೃತಿಗಳು ಸ್ಮೃತಿಗಳು, ಪಾಶುಪತ ಸ್ಮೃತಿಗಳು ಸ್ಮೃತಿಗಳು, ಎರಡಕ್ಕೂ ವಿರೋಧ ಬಂದಾಗ ಪಾಶುಪತ ಸ್ಮೃತಿಯಲ್ಲಿ ಶಿವಸರ್ವೋತ್ತಮತ್ವ ಬಂದಿದೆ, ಈ ಸ್ಮೃತಿಯಲ್ಲಿ ವಿಷ್ಣು ಸರ್ವೋತ್ತಮತ್ವ ಬಂದಿದೆ, ಎರಡಕ್ಕೂ ಕೂಡ ವಿರೋಧ ಬಂತಲ್ಲ ಅಂತ ಕೇಳಿದರೆ, ವಿರೋಧ ಬಂದರೂ ಕೂಡ ವೈಷ್ಣವ ಸ್ಮೃತಿಗಳಿಗೆ ಶ್ರುತಿಯ ಬಲ ಇದೆ, ಪಾಶುಪತ ಸ್ಮೃತಿಗಳಿಗೆ ಶ್ರುತಿಯ ಬಲ ಇಲ್ಲ. ಆದ್ದರಿಂದ ಅವಕ್ಕೆ ಬೇಸಲೆ ಶ್ರುತಿಗಳು ಸ್ಮೃತಿಗಳವೆಲ್ಲ ಕೂಡ ಅದಕ್ಕೆ ಮಹತ್ವ ಬರೋದಿಲ್ಲ. ಇದು ಆದಗ್ರಹಗಳ ಪ್ರಶ್ನೆಗೆ ಉತ್ತರವೆಲ್ಲ ಕೂಡ ಗೊತ್ತಾಯ್ತು. ಅವ್ರು ಹೇಗೆ ಹೇಳ್ತಾರೆ, ಇವರು ಹೇಳ್ತಾರೆ ಅಂತ ಕೇಳಿದರೆ ಅವ್ರೇನೋ ಹೇಳ್ತಾರೆ, ಅವ್ರಿಗೇನಿಲ್ಲ ಮೂಲ ಇಲ್ಲ. ಅರ್ಥ ಆಯ್ತಾ, ಮೂಲ ಇಲ್ಲ. ನಮ್ಮ ಆಚಾರ ಶಾಸ್ತ್ರಕ್ಕೆ ಏನಿದೆ, ಮೂಲ ಇದೆ, ವೇದ ಮೂಲತ್ವ ಇರೋದರಿಂದ ಉಳಿದವುಗಳಂತೆ ಇದು ನೋಡ್ಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ, ಉಳಿದವುಗಳಂತೆ ವೈಷ್ಣವ ಸ್ಮೃತಿಗಳನ್ನು ನೋಡಲಿಕ್ಕೆ ಬರೋದಿಲ್ಲ. ಅವರು ಮುಖ್ಯವಾದಂಥ ಮಾತು. ಆದರೆ ದೊಡ್ಡ ಪ್ರಶ್ನೆ ಉತ್ತರ, ನಚ ಶ್ರುತೇಹೇ ರುದ್ರಾದಿ ಸ್ಮೃತಿ ಸಾಮ್ಯಂ ಕಿಂತು ಸಾಕ್ಷಿ ಪ್ರತ್ಯಕ್ಷ ಸಾಮ್ಯಮೇವ ನಿರಪೇಕ್ಷತ್ವಾ. ಬಹಳ ಮುಖ್ಯವಾದ ವಾಕ್ಯ ಇದು. ಹಾಗೆ ಏನು ಮಾಡಿದ ಅಲ್ರಿ, ಶ್ರುತಿ ಕೂಡ ಅದು ತಂದಿದೆ ತಾನೇ ವಾಕ್ಯಗಳ ತಾನೆ. ಸೊ ಪಾಶುಪತಾದಿ ಸ್ಮೃತಿಗಳು ಹೇಗೋ ವೈಷ್ಣವ ಸ್ಮೃತಿಗಳು ಹೇಗೋ ಶ್ರುತಿಗಳು ಹಾಗೆ ಇದ್ದಾಗ ತಿಳ್ಕೊಳ್ಬಾರ್ದು ಅಂದರೆ ತಿಳ್ಕೊಳ್ಳೋದಕ್ಕೆ ಬರೋದಿಲ್ಲ. ನಚ ಶ್ರುತಿ ಹೇ ರುದ್ರಾದಿ ಸ್ಮೃತಿ ಸಾಮ್ಯಂ ಸ್ಮೃತಿಗೆ, ಶ್ರುತಿಗಳಿಗೆ ಎಂದೂ ಸಹ ರುದ್ರಾದಿ ಸ್ಮೃತಿಗಳಿಗೆ ಅಂದ್ರೇನು ಪಾಶುಪತಾದಿ ಆಗಮಗಳೊಂದಿಗೆ ಸಾಮ್ಯವನ್ನು ಹೇಳಬಾರದು. ಬಹಳ ಮುಖ್ಯ ಇದು. ರುದ್ರಾದಿ ಪಾಶುಪತಾದಿ ಸ್ಮೃತಿಗಳಿಗೆ ಶ್ರುತಿಗಳ ಸ್ಥಾನವನ್ನು ಕೊಡ್ಲಕ್ಕೂ ಬರೋದಿಲ್ಲ, ಶ್ರುತಿಗಳಿಗೆ ಪಾಶುಪತಾದಿ ಆಗಮಗಳ ಸ್ಥಾನವನ್ನು ಕೊಡ್ಲಕ್ಕೂ ಬರೋದಿಲ್ಲ. ಯಾತಕ್ಕೆ, ಕಿಂತು ಸಾಕ್ಷಿ ಪ್ರತ್ಯಕ್ಷ ಸಾಮ್ಯಮೇವ. ಅದಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ, ಸಾಕ್ಷಿ ಪ್ರತ್ಯಕ್ಷಕ್ಕೆ ಏನು ಬೇಡ, ಬೇರೆ ಯಾವ ಪ್ರೂಫ್ ಬೇಕಿಲ್ಲ. ಅನುಭವಕ್ಕೆ ಯಾವುದಾದ್ರು ಪ್ರೂಫ್ ಬೇಕೇನು? ಅನುಭವ ಅಲ್ಟಿಮೇಟ್. ಯಾವುದೇ ಶಾಸ್ತ್ರ ಓದೋ ಜಾತಕ್ಕೂ ಅನುಭವ ಬರಲಿಕ್ಕೋಸ್ಕರ, ಅನುಭವ ಅಲ್ಟಿಮೇಟ್ ಆಗಿರೋದ್ರಿಂದ ಅನುಭವ ಹೇಗೆ, ಅನುಭವ ಅಂದರೆ ಒಂದೇ, ಸಾಕ್ಷಿ ಪ್ರತ್ಯಕ್ಷ ಅಂದ್ರೆ ಒಂದೇ. ಸಾಕ್ಷಿ ಪ್ರತ್ಯಕ್ಷಕ್ಕೆ ಹೇಗೆ ಬೇರೆ ಯಾವುದೇ ಒಂದು ಪ್ರಾಮಾಣ್ಯ ಬೇಕಿಲ್ವೋ, ಪ್ರಮಾಣದ ಅವಶ್ಯಕತೆ ಇಲ್ವೋ, ನಿರಪೇಕ್ಷತ್ವಾತ್ ಅಂತ ಹೇಳಿ ನಿರಪೇಕ್ಷತ್ವಾತ್. ಅದಕ್ಕೆ ಬೇರೆ ವಿಧವಾದ ಯಾವುದೇ ಸ್ಮೃತಿ ಹೇಳಿದಾಗ ಏನು ಬೇಕು, ಆಧಾರ ಕೇಳೋದು. ಶ್ರುತಿಗೆ ಆಧಾರ ಕೇಳಬಾರ್ದು, ಬಹಳ ಇಂಪಾರ್ಟೆಂಟ್ ಇದು. ಯಾವುದೇ ಸ್ಮೃತಿಗಳಿಗೆ ಆಧಾರ ಕೇಳೋದು. ಆಧಾರ ಯಾವುದಾಗಿರಬೇಕು, ವೇದಗಳೇ ಆಗಿರಬೇಕು. ಆದರೆ ವೇದಗಳಿಗೆ ಆಧಾರ ಕೇಳಬಾರ್ದು. ಯಾತಕ್ಕೆ, ಅದೇನವು ಸ್ವತಃ ಪ್ರಮಾಣವಾದ್ದರಿಂದ ಮತ್ತು ಅಪೌರುಷೇಯವಾದ್ದರಿಂದ ಅದರಲ್ಲಿ ಏನೇ ಅವಕಾಶ ಇಲ್ಲ, ಅದಕ್ಕೆ ಏನು ಅವಕಾಶ ಇಲ್ಲ, ಅಪ್ರಾಮಾಣ್ಯ ಅಂತ ಹೇಳೋ ಹೆಸರೇ ಇಲ್ಲ. ಆದ್ದರಿಂದ ಇವತ್ತು ಯಾರಾದರೂ ಹಾಲು ತಂದು ಕೊಟ್ಟರೆ ನೀರು ಹಾಕಿದೆಯಾ ಅಂತ ಕೇಳ್ಬೋದು. ಮತ್ತು ಡೈರೆಕ್ಟ್ ಕರ್ಕೊಂಡಿದ್ದೀರಾ ಅಂತ ಕೇಳಿದರೆ ಅವಮಾನ ಮಾಡಿದೆ ಲೆಕ್ಕ. ಹಸುವಿನಲ್ಲಿ ನೀರಿದೆ ಅಂತ ತಿಳ್ಕೊಂಬೋಣ, ಧೈರ್ಯ ಕೊಟ್ಟಿದ್ದಾರೆ ನೀರಿದೆ, ಅದು ದೋಷ ಅಲ್ಲ. ಯಾತಕ್ಕೆ, ಹಾಲಿರೋದೇ ಹಾಗೆ ಕರ್ತ ಆಯ್ತಾ, ಹಾಲು ಹಾಗೆ ದೋಷ. ಆದರೆ ಎಲ್ಲ ಹಾಲಿನ ಗುಣನೂ ಇದ್ದೇ ಇದೆ. ನೀರು ಹಾಕಿದ ತಕ್ಷಣ ಏನಾಯಿತು, ಅದು ಡೈಲ್ಯೂಟ್ ಆಗಿದೆ. ಆ ದೃಷ್ಟಿಯಲ್ಲಿ ಹಸುವಿನಿಂದ ಬರತಕ್ಕಂಥ ನೇರವಾಗಿ ಬರತಕ್ಕಂಥ ಹಾಲು ಹೇಗೆ ಅತ್ಯಂತ ಶುದ್ಧನೋ, ಆಕಾಶದ ಬಿಡ್ತಕ್ಕಂಥ ಮನೆ ಸೈಂಟಿಫಿಕಲಿ ಪ್ಯೂರೆಸ್ಟ್ ವಾಟರ್ ಅಂದ್ರೆ ಯಾವುದು, ರೇನ್ ವಾಟರ್. ಕೆಳಗೆ ಬಿದ್ದಾಗ ಕೆಟ್ಟೋಗ್ಬಿಡುತ್ತೆ. ಅಲ್ಲಿ ಮೊದಲು ಅಲ್ಲಿದ್ದಾಗ ಏನಾಗುತ್ತೋ, ಅತ್ಯಂತ ಶುದ್ಧ. ಅದೇ ರೀತಿಯೇ ಅಪೌರುಷೇಯವಾದಂಥ ವೇದಗಳು ಅತ್ಯಂತ ಶುದ್ಧ, ಸಾಕ್ಷಿ ಪ್ರತ್ಯಕ್ಷ ಸಾಮ್ಯಮೇವ. ಇದು ಶ್ರುತಿಗಳಿಗೆ ಕೊಟ್ಟಂಥ ವಿಶಿಷ್ಟವಾದ ಮಹತ್ವ ಇದೆ. ಅದು ಬೇರೆ, ಶ್ರುತಿಗಳು ಬೇರೆ, ಸ್ಮೃತಿಗಳು ಬೇರೆ. ಪುರಾಣಗಳಲ್ಲಿ ಮೂರು ವಿಧ ಜಾತಕ್ಕೆ ಹೇಳಿದ್ರು ಅಂದರೆ, ಸ್ಮೃತಿ ಎಲ್ಲ ಪುರಾಣಗಳು ಪ್ರಮಾಣನೇ. ಆದರೆ ತಾಮಸ ಪುರಾಣಗಳು ಅಂದ್ರೇನು, ತಾಮಸನೇನು ಹೇಳುತ್ತಾರೆ ಅಂತ ಹೇಳೋ ಪುರಾಣಗಳು ತಾಮಸ ಪುರಾಣಗಳು. ತಾಮಸ ಹೇಳ ವಿಚಾರಗಳನ್ನು ಕನೆಕ್ಟ್ ಮಾಡಿಕೊಟ್ಟಾಗ ತಾಮಸ ಪುರಾಣ ಅಂತ ಕರೀತ ತ್ರಿವಿಧ ಅಲ್ಲಲ್ಲ, ಅದು ಅದು ಬೇರೆ ಅವನು ಅನುವಾದ, ಅದೆಲ್ಲ ಕೂಡ ಅನುವಾದ. ಇನ್ನು ಆ ರೀತಿ ಯಾಕೆ ಮಾಡಿದರು ಅಂತ ಕೇಳಿದ್ರೆ ಬರೋದ್ರ ವಸನ ಮೋಹನವಾಗಲಿ ಅಂತ ಒಂದು ಉದ್ದೇಶ, ಅದು ಸುಳ್ಳಿಲ್ಲ ಹೇಳಿಲ್ಲ. ಈಗ ಅದರಲ್ಲಿ ಸ್ಮೃತಿಗಳಲ್ಲಿ ತಾಮಸ ಪುರಾಣಗಳಲ್ಲಿ ರುದ್ರಾಜ ಸರ್ವೋತ್ತಮತ್ವ ಬಂದಿದ್ದರೆ ಅದು ಕಾರಣ ಏನು ಅಂದರೆ ಅನುವಾದ ಅಷ್ಟೇ, ಪಾಶುಪತ್ರ ಹೀಗೆ ಹೇಳ್ತಾರೆ ಅಂತ ಅಷ್ಟೇ ಅರ್ಥ. ಅಂತ ಹೇಳಿದ್ದೇನೆ. ಮಧ್ವಯುಧಗಳು ಏನಂತ ಬರ್ತದೆ, ವಿಶ್ವಂ ಮಿಥ್ಯಾ ವಿಪುರ ಗುಣವಾನ್ ಆತ್ಮಾರಾಮ್ ನಾಸ್ತಿ ಭೇದ, ಇಷ್ಟೇ ವಾಕ್ಯ ಕೊಟ್ಟು ಯಾರು ಹೇಳಿದ್ದಾರೆ ಅದನ್ನು? ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದಾರೆ. ಅದು ಎಲ್ಲಿ ಹೇಳಿದ್ದಾರೆ? ಸೋದರಿಗಳು ಹೇಳಿದ್ದಾರೆ. ಅಂದರೆ ಏನಾಗಿದೆ ಅದಕ್ಕೆ ಅರ್ಥ? ವಿಶ್ವಂ ಮಿಥ್ಯಾ ಜಗತ್ತು ಸುಳ್ಳು, ಆತ್ಮ ಆಮೇಲೆ ವಿಭು ಅಗುಣವಾನ್, ವಿಭು ಅಂದರೆ ಬ್ರಹ್ಮ, ಅಗುಣವಾನ ನಿರ್ಗುಣ, ಬ್ರಹ್ಮ ನಿರ್ಗುಣ, ಆತ್ಮನಾಮ್ ನಾಸ್ತಿ ಭೇದ, ಜೀವರಲ್ಲಿ ಭೇದ ಇಲ್ಲ, ಇತಿ ಸುಭದ್ರ ವಿಜಯ. ಇಷ್ಟೇ ಕೋಟ್ ಮಾಡಿಬಿಟ್ರೆ ಏನಾಗುತ್ತೆ ನಿಮಗೆ? ಎಲ್ಲರೂ ಕೂಡ ನಾರಾಯಣ ಪಂಡಿತಾಚಾರ್ಯ ಇನ್ನೂ ಅದ್ವೈತ ಬಿಟ್ಟಿಲ್ಲ ಅಂತ ಕಾಣಿಸ್ತದೆ ಅಂತ ಅನಿಸ್ಬಿಡ್ತದೆ. ಹೌದಲ್ಲ, ಅದು ಮುಂದೇನಿದೆ? ದೈತ್ಯಾಯಿತ್ತಂ ವಿರದಗಿರಾಮ್ ದಿಷ್ಠುಭೂಯ ಪ್ರಸಿದ್ಧಿ, ಇಂಥ ಮಾತನ್ನು ದೈತ್ಯರು ಎಲ್ಲ ಕಡೆ ಹರಡಿದರು. ಮುಂದಿರೋ ವಾಕ್ಯ ಅದು ಆಗಿರೋದು, ಅರ್ಥ ಆಯ್ತಾ? ಅದನ್ನು ಇವರು ಬಿಟ್ಟುಬಿಟ್ರೆ ಹಾಗೋ ಹಾಗೆ ತಾಮಸ ಪುರಾಣಗಳನ್ನು ಹಾಗೆ ತಾಮಸ ಪುರಾಣಗಳಲ್ಲಿ ತಾಮಸರಿಗೆ ಹೇಳುತ್ತಾರೆ ಅಂತ ಹೇಳಿರೋ ಪುರಾಣ, ಅದೇ ರೀತಿ ರಾಜಸರಿಗೆ ಹೇಳುತ್ತಾರೆ ಅಂತ ಹೇಳೋ ಪುರಾಣ ರಾಜಸ ಪುರಾಣ, ಸಾತ್ವಿಕ ಪುರಾಣಗಳೆಲ್ಲ ಇವು. ಆದ್ದರಿಂದ ಎಲ್ಲ ಪುರಾಣಗಳು ಪ್ರಮಾಣನೇ, ಅದು ಅರ್ಥ ಮಾಡಿಕೊಳ್ಳೋ ಕ್ರಮ ಇರಬೇಕು. ಹೌದು ಹೌದು, ಅವ್ರು ಹೀಗೆ ಹೇಳ್ತಾರೆ ಅಂದರೆ ಕರೆಕ್ಟ್. ನಮ್ಮ ಓದ್ತಿರೋ ಹೇಗೆ ಟಿಕಾರ ಇರುವಂಥ ಸಾಂಖ್ಯರು ಹೇಗೆ ಹೇಳ್ತಾರೆ, ನಯ್ಯಾಕರು ಹೇಗೆ ಹೇಳ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ. ಸುಧಾದಲ್ಲೇ ಅಷ್ಟೇ ಭಾಗ ತೊಗೊಂಡು ಓದಿಬಿಟ್ರೆ ಏನನ್ಸುತ್ತೆ ನಿಮಗೆ? ಈ ಟಿಕಾರ ಹೀಗೆ ಬರೆಯೋದ ಎಷ್ಟೋ ನಾವೇ ವಾಸಿಯಲ್ಲ ಅನಿಸ್ಬಿಡ್ತದೆ. ಹೌದಲ್ಲ, ಟಿಕಾರ ಏನೇನೋ ಬರೆದ್ಬಿಡ್ತಾರೆ, ಎಷ್ಟು ವಿರುದ್ಧ ಬರೀತಾರೆ, ಯಾಕೆ ಏನೋ ಯಾಕೆ ಪೂರ್ವಪಕ್ಷಗಳು. ಅದು ಪೂರ್ವಪಕ್ಷ ಎಷ್ಟಿರ್ತದೆ ಕೆಲವು ಸಲ? 8 ಪುಟ ಇರ್ತಾವೆ, ಅರ್ಥ ಆಯ್ತಾ? 8 ಪುಟ ಪೂರ್ವಪಕ್ಷ. ಅದು ಅದು ನೋಡಿ, ಅವಾಗ ಪುರಾಣಗಳು ಭಾರಿ ದೊಡ್ಡದಿದೆ ಅಂತ. ಅವು ದೊಡ್ಡದಿದೆ, ಹೌದು, ಏನು ಮಾಡೋಕ್ಕಾಗತ್ತೆ? ತಾಮಸರು ಭಾಳ ಇರೋದ್ರಿಂದ ಪುರಾಣ ತಾಮಸ ಪುರಾಣ ದೊಡ್ಡದಿದೆ, ಆಶ್ಚರ್ಯ. ಅರ್ಥ ಆಯ್ತಾ? ತಾಮಸ ಸಾತ್ವಿಕ ಪುರಾಣದಲ್ಲಿ ಅತಿ ದೊಡ್ಡ ಪುರಾಣ ಅಂದರೆ ಪದ್ಮ ಪುರಾಣ. ಅದು 60,000 ಶ್ಲೋಕ ಇರೋದು. ಸಾತ್ವಿಕ ಪುರಾಣದಲ್ಲಿ ದೊಡ್ಡ ಪುರಾಣ ಪದ್ಮ ಪುರಾಣ, 60,000 ಶ್ಲೋಕ. ತಾಮಸ ಪುರಾಣದಲ್ಲಿ ದೊಡ್ಡ ಪುರಾಣ ಸ್ಕಂದ ಪುರಾಣ, ಅದರಲ್ಲಿ ಎಷ್ಟು ಶ್ಲೋಕ? 81,000 ಶ್ಲೋಕ ಇದೆ ಅದರಲ್ಲಿ. ಅದರ ಅರ್ಥ ಏನದಕ್ಕೆ? ಹೊಸರ ಜನರೇ ಬಹಳ, ಅವ್ರು ತುಂಬ ಜನ ಪೂರ್ವಪಕ್ಷ ಜಾಸ್ತಿ, ಅವಿರೋಧಾಧ್ಯಾಯ ಭಾರಿ ದೊಡ್ಡದು. ಯಾಕೆ? ಸಮಯಪಾದ ಅದರಲ್ಲೂ ಕೂಡ ಸಮಯಗಳ ಅನುವಾದ ಮಾಡೋಕೆ ಜಾಸ್ತಿ ಟೈಮ್ ತಗೊಳ್ತದೆ. ಯಾಕೆ? ಅದು ಹೇಳಿದ್ದೀರಿ ಈಗ, ಎಲ್ಲ ಪುರಾಣ ಪ್ರಮಾಣ ಅಂತ ಹೇಳಿಲ್ಲ ಈಗ. ಅದರಲ್ಲೂ ಕೂಡ ಏನಿದೆ, ಎಲ್ಲಿ ಸರಿಯಾಗಿ ಹೇಳ್ತಾರೋ ಅದು ಖಂಡನೆ ಅಂತ ಅರ್ಥ. ಅದಕ್ಕೆಲ್ಲ ಖಂಡನೆ ಅಲ್ಲ, ಅದು ಖಂಡನೆ ಮಾಡಿದ್ದಾರೆ. ಅರ್ಥ ಆಯ್ತಾ? ಆ ಖಂಡನೆ ಭಾಗದಲ್ಲಿ ಸರಿಯಾದ ಉತ್ತರ ಇದೆ ಅಂತ. ನೀವೇ ಹೇಳಿ ಯಾವುದದು? ಶ್ರುತಿ ಅಂದ್ರೆ ಏನು? ಶ್ರುತಿ ಅಂದ್ರೆ ಏನು? ವೇದ. ವೇದ ಏನದು? ಪಾಶುಪಥ. ಪಶುಪತಿ ಬರೆದಿದ್ದು ಪಾಶುಪಥ, ಬರೆದಿದ್ದು ಅಂತಷ್ಟ ಮುದುವೈತೆ. ಪಶುಪತಿ ಬರೆದ ಮೇಲೆ ಪಾಶುಪಥ ಅಷ್ಟೇ. ಪಶುಪತಿಯ ವಿಷಯ ಹೇಳೋದು ಪಾಶುಪಥ, ಪಶುಪತಿ ಬರೆದಿದ್ದು ಪಾಶುಪಥ. ಹಾಗೆ ಹಾಗೆ ಭಗವಾನ್ ವೇದವ್ಯಾಸ ಬರೆದಿದ್ದು ಭಾಗವತ, ಭಗವಂತನ ವಿಷಯ ಹೇಳುತ್ತೆ ಮತ್ತೆ ಭಾಗವತ. ಭಾಗವತ ಪಾಶುಪಥ ಎರಡು ಆಪೋಸಿಟ್. ಇಷ್ಟತ್ತು ಹೇಳಿದ್ದೇನು ಅದರಲ್ಲಿ, ಅದಕ್ಕೆ ಕೂಡ ಹೇಳ್ತೇವೆ ಎಷ್ಟೊತ್ತು ಕೂಡ ಹೇಳಿದ್ದು. ಮುಖ್ಯ ವಿಚಾರ ಏನಂತ ಕೇಳಿದರೆ, ತಾಮಸರ ವಿಚಾರವನ್ನು ಸಂಗ್ರಹ ಮಾಡಿಕೊಡ್ತಕ್ಕಂಥ ಪುರಾಣ ತಾಮಸ ಪುರಾಣ ಅಷ್ಟೇ. ರಾಜಸ ವಿಚಾರ ಸಂಗ್ರಹ ಮಾಡಿಕೊಡ್ತಕ್ಕಂಥ ರಾಜಸ ಪುರಾಣ. ರಾಜಸ ಪುರಾಣದಲ್ಲಿ ವೈಷ್ಣವ ವಿಷಯ ಬೇಕಾಷ್ಟು ಬಂದಿದೆ, ತಾಮಸ ಕಂದ ಪುರಾಣದಲ್ಲಿ ಉಚ್ಚಾಬಟ್ಟೆ ವಿಷಯ ಬಂದಿದೆ ವೈಷ್ಣವ ವಿಚಾರ. ಅರ್ಥ ಆಯ್ತಾ? ಅದೆಲ್ಲ ವಿಷ್ಣು ಸರ್ವತ್ತ ಆಚಾರ ಶುರು ಮಾಡೋದು ಫಸ್ಟ್ ಕೊಟೇಷನ್ನೇ ಬ್ರಹ್ಮಸೂತ್ರ ಭಾಷೆಯಲ್ಲಿ ಸ್ಕಂದೆ ತಚ್ಚೋತ್ತಮ ಸ್ಕಂದೆ, ಫಸ್ಟ್ ಕೊಟೇಷನ್ ಸ್ಕಂದ ಪುರಾಣ ಅಂತೇನೆ. ಅದರಿಂದ ದೋಷ ಅಲ್ಲ. ಯಾವುದು? ತಾಮಸ ಪುರಾಣ ಅದು, ಬ್ರಹ್ಮ ಪುರಾಣ, ಅಗ್ನಿ ಪುರಾಣ, ಅವೆಲ್ಲ ರಾಜಸ ಪುರಾಣಗಳು. ನರಸಿಂಹ ಪುರಾಣ ಇದು ಸಾತ್ವಿಕ ಪುರಾಣ. ನರಸಿಂಹ ಭವಿಷ್ಯೋತ್ತರ ಪುರಾಣ ಪುರಾಣ ಅಲ್ಲ, ಅದು ಉಪ ಪುರಾಣ. ಭವಿಷ್ಯತ್ ಪುರಾಣ ಮಹಾಪುರಾಣ, ಭವಿಷ್ಯೋತ್ತರ ಬೇರೆ, ಭವಿಷ್ಯತ್ ಬೇರೆ. ಭವಿಷ್ಯತ್ ಪುರಾಣ ಅಂಬೋದು ಮಹಾಪುರಾಣ. ಅದಕ್ಕೆ ಭವಿಷ್ಯ ಅಂತಲೂ ಕರೀತಾರೆ, ಭವಿಷ್ಯ ಪುರಾಣ, ಭವಿಷ್ಯತ್ ಪುರಾಣ. ಭವಿಷ್ಯೋತ್ತರ ಅಂಬೋದು ಉಪ ಪುರಾಣ. ವೆಂಕಟೇಶ್ ಮಹಾತ್ಮೆ ಎಲ್ಲ ಬರೋದಲ್ಲ ಭವಿಷ್ಯೋತ್ತರ ಪುರಾಣದಲ್ಲಿ, ಭವಿಷ್ಯತ್ ಪುರಾಣದಲ್ಲಿಗಲ್ಲ. ಸಚಶ್ರುತೇ ರುದ್ರಾದಿ ಸ್ಮೃತಿ ಸಾಮ್ಯಂ ಇದು ಸಾಕ್ಷಿ ಪ್ರತ್ಯಕ್ಷ ಸಾಮ್ಯಮೇವ ನಿರಪೇಕ್ಷತ್ವಾತ್, ಅದು ಮುಖ್ಯ. ನಿರಪೇಕ್ಷತ್ವಾತ್ ಅಚೇತೇಷಾಂ ವಚನಾನಾಮೇವ ಅಪ್ರಾಮಾಣ್ಯಂ ಹೇತಕ್ಕೆ ಅಪೌರುಷೇಯತ್ವಾತ್ ವೇದಸ್ಯ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಇತಿ ತದ್ಗೃಹೀತತ್ವಾಚ್ಯ ಇದು ನಜ ಮೃದಾದೀನಾಂ ವಚರಾಜ್ಯದೃಷ್ಟಿ ಶ್ರುತ್ಯ ಪ್ರಾಮಾಣ್ಯ ಕಾರಣಂ ಅಪಿತು ವಚನಶ ವಚನಾದಿಶಕ್ತಾಯಾಹ ದೇವತಾಯಾಹ ಮೃದಾದಿ ಶಬ್ದವಾಚ್ಯತ್ವಜ್ಯೋತಿಕೈವ. ಈಗ ಒಂದು ಪ್ರಶ್ನೆ ಬಂತು, ವೇದಗಳು ಪ್ರಮಾಣ ಅಂತ ಅಷ್ಟ ಜೋರಾಗಿ ಹೇಳ್ತೀರಿ ಸಾಕ್ಷ್ಯ ಪ್ರತ್ಯಕ್ಷ ಸಾಮ್ಯ ಅಂತೇಳಿ, ಏನೇನು ಬಂದಿದೆ ಗೊತ್ತಾದ್ರೊಳಗೆ? ಮೃದ ಬ್ರವೀತ್ ಅಂತ ಬಂದಿದೆ, ಮಣ್ಣು ಮಾತಾಡಿತು. ಇದು ವೇದ ಹೇಳುತ್ತೆ ಅಂತ ಒಪ್ಕೊಂಡ್ಬಿಟ್ರೆ ಗತಿ ಏನಾಗುತ್ತೆ? ಇದು ಮಣ್ಣೆಲ್ಲರ ಮಾತಾಡುತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಅದು ವೇತರ ಏನು ಕೊಟ್ಟವನಿಗೂ ಮಣ್ಣು ಮಾತಾಡಿತು ಅನ್ನೋದು ಸಾಧ್ಯವೇ ಇಲ್ಲ. ಅದನ್ನು ಯಾರು ಹೇಳ್ತಾರೆ? ವೇದ ಹೇಳ್ತಾ ಇದೆ. ದೇರ್ಫೋರ್ ವೇದ ಏನು ಹೇಳುತ್ತೆ ಅಂತಾಯ್ತು? ಸುಳ್ಳು ಹೇಳುತ್ತೆ. ಆದ್ದರಿಂದ ವೇದಗಳೇನೋ ಅಪ್ರಮಾಣ ಅಂತ ಯಾಕೆ ಕರಿಬಾರದು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ನಚ ಮೃದಾದೀನಾಂ ವಚನಾದಿ ಅದೃಷ್ಟಿ ಶ್ರುತ್ಯ ಪ್ರಾಮಾಣ್ಯ ಕಾರಣಂ. ಮಣ್ಣು ಮೊದಲಾದವುಗಳಿಗೆ ಮಾತನಾಡುವ ಶಕ್ತಿ ಇಲ್ಲ, ಆದರೆ ಅವು ಮಾತನಾಡುತ್ತೆ ಅಂತ ವೇದ ಹೇಳ್ತಾ ಇದೆ. ಆದ್ದರಿಂದ ಅದು ವೇದಗಳು ಪ್ರಮಾಣ ಅಲ್ಲ ಅಂತ ಹೇಳ್ಕೊಡೋದು. ಯಾಕೆ ಅಪೀತು ಇಷ್ಟೇ ವಾಕ್ಯ ತಗೊಳ್ಳಿ, ನಾ ತೆಗೆದುಬಿಡಿ. ಮೃದಾದೀನ ವಚನಾದ್ಯದ ಶ್ರುತ್ಯ ಪ್ರಾಮಾಣ್ಯ ಕಾರಣ ಇಷ್ಟೇ ಓದಿಬಿಟ್ಟು ಏನಾಗುತ್ತೆ ಅಲ್ಲಿಗೆ? ಆಚಾರ್ಯ ವೇದ ಅಪ್ರಮಾಣ ಹೇಳ್ತಾರೆ ಅಂತ ಆಗಿಬಿಡು. ನಾ ಇದೆ ಹಿಂದೆ ಹಾಗೆ ಹೇಳಬಾರದು. ಅದಕ್ಕೆ ಅಪೀತು ಆದರೆ ವಚನಾದಿಶಕ್ತಾಯ ದೇವತಾಯ, ಅಲ್ಲಿ ಮೃತ್ ಶಬ್ದಕ್ಕೆ ಏನಂತ ಅರ್ಥ? ವಚನಾದಿಶಕ್ತ ಇದೆ ಮೃತಭ್ರವೀತ್ ಅನ್ನೋದಕ್ಕೆ ಏನರ್ಥ? ಅಭಿಮಾನಿ ವ್ಯಪದೇಶಾಧಿಕರಣ ಅಂತ ಹೇಳ್ತಾರೆ. ಅಲ್ಲಿ ಅಭಿಮಾನಿ ದೇವತೆ ಮಾತಾಡ್ತಾರೆ ಅಂತ ಅರ್ಥನೇ ಹೊರತು ಬೊಣ್ಣೆ ಮಾತಾಡಿತು ಅಂತ ಅರ್ಥ ಅಲ್ಲ. ಆ ರೀತಿ ಯಾಕೆ ವೇದ ಹೇಳುತ್ತೆ ಅಂದರೆ ವ್ಯವಹಾರ ಇರೋದೇ ಹಾಗೆ ಕಾರ್ ಬಂತು ಅಂತ. ಬರೀ ಕಾರ್ ತರಿಸ್ತಾನೆ ಬರುತ್ತಾ? ಆ್ಯಕ್ಚುಲಿ ಯಾರಿದ್ದಾರೆ ಒಬ್ಬ ಡ್ರೈವರ್, ಅದೆಲ್ಲ ಹೇಳೋದಿಲ್ಲ. ಕಾರ್ ಬಂತು ಅಂತ ಅಷ್ಟೇ ಹೇಳೋದು. ಕಾರ್ ಬಂತು, ಬಸ್ ಬಂತು, ಪ್ಲೇನ್ ಹೋಗ್ತಾ ಇದೆ, ಇವೆಲ್ಲ ಮಾತು ಆಡೇ ಆಡ್ತಾರೆ. ಪ್ಲೇನ್ ನಮ್ಮ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾರು ಹೇಳೋದಿಲ್ಲ ಈ ಮಧ್ಯೆ, ಗೊತ್ತಾಯ್ತಾ? ಕಾರ್ ಯಾರು ಡ್ರೈವ್ ಮಾಡಿಕೊಂಡು ಅಂತ ಯಾರು ಹೇಳೋ, ಅವೆಲ್ಲ ಏನು ಅಂಡರ್ಸ್ಟುಂಡ್ ಆಗಲ್ಲ ಕೂಡ. ಅದೇ ರೀತಿ ಪರಿಭಾಷೆ ಅಂತ ಕರೀತಾರೆ ಕೆಲವು ವಿಷಯಗಳನ್ನು ಹೇಳ್ಬೇಕಾರೆ ಅಂತ ಹೇಳ್ತಾರೆ. ಏ ಸಾರು ಸಾರು ಅಂತ ಕೂಗ್ತಾರೆ, ಬಡಿಸೋದು ಏನಂತ ಕೂಗ್ತಾರೆ? ಅವನ ಹೆಸರು ಸಾರು. ಏ ಸಾರು ಬಾಯಿಲ್ಲಿ ಅಂತ ಕರೀತಾರೆ ಅವನು. ಸಾರಲ್ಲ ಅವರು, ಸಾರು ಹಿಡ್ಕೊಂಡಿದ್ದಾರೆ ಸಾರು ಅಷ್ಟೇ. ಆ ಲೋಕದಲ್ಲಿ ವ್ಯವಹಾರ ಇರೋದೇ ಹಾಗೆ. ವೇದ ಹಾಗೆ ಹೇಳಿದೆ ಹೊರತು ಮಣ್ಣೆ ಮಾತಾಡ್ತಂತ ವೇದ ಹೇಳ್ತಾ ಇಲ್ಲ ಅಂದರೆ ಅರ್ಥ ಏನಾಯ್ತು? ಈಗ ವೇದಗಳ ಬಗ್ಗೆ ಅಪ್ರಾಮಾಣ್ಯವನ್ನು ಹೇಳೋರೆಲ್ಲ ಏನು ಮಾಡಿರ್ತಾರೆ? ಅಲ್ಲಿ ವಾಕ್ಯಗಳಿಗೆ ಸರಿಯಾದ ಅರ್ಥ ತಿಳ್ಕೊಳ್ಳೋದೇನೆ, ಮೇಲ್ನೋಡಿದ ಅರ್ಥ ತಿಳ್ಕೊಂಡು ಏನು ಮಾಡಿಬಿಡ್ತಾರೆ, ಅದರ ಬಗ್ಗೆ ಆರೋಪ ಮಾಡ್ತಾರೆ. ಸರಿಯಾಗಿ ಅರ್ಥ ತಿಳ್ಕೊಂಡವರಿಗಂತೂ ಸಂಶಯ ಬರೋದಿಲ್ಲ. ಅದಕ್ಕೆ ವಚನಾದಿಶಕ್ತಾಯ ದೇವತಾಯ ಮೃದಾದಿ ಶಬ್ದವಾಚ್ಯತ್ವ ಜ್ಯೋತಿ ಕೈವ. ವೇದಗಳ ಪ್ರಾಮಾಣ್ಯ ಹೇಳಬೇಕಾದ್ರೆ ಸಾಕ್ಷಿ ಪ್ರತ್ಯಕ್ಷ ಸಾಮ್ಯಮೇವ ಅನ್ನೋ ಮಾತು ನ್ಯಾಯಮೇಳದಲ್ಲಿ ಒಂದೇ ಬಂದಿರೋದು. ಅದಕ್ಕೆ ವಿಶೇಷ ಅಂಶಗಳಿವೆಲ್ಲ ಕೂಡ. ವೇದಗಳು ಎಷ್ಟೇ ಪ್ರಮಾಣ ಅಂತ ಹೇಳಿದ್ರು ಕೂಡ ಸಾಕ್ಷಿ ಪ್ರತ್ಯಕ್ಷ ಸಮ ಅನ್ನೋದು ಅದಕ್ಕೆ ಮತ್ತೆ ಅತಿ ದೊಡ್ಡ ಪ್ರಶಂಸೆ ಅದಕ್ಕೆ. ಅದರಲ್ಲಿ ಮಹಾಭಾರತ ಏನಾಯ್ತು? ಈಗ ವೇದಗಳಿಗೆ ಸಾಕ್ಷಿ ಪ್ರತ್ಯಕ್ಷ ಸಾಮ್ಯ ಹೇಳಿದ ಮೇಲೆ ಮಹಾಭಾರತ ವೇದಕ್ಕಿಂತ ದೊಡ್ಡದು ಅಂದ ಮೇಲೆ ಏನಾಯ್ತು? ಅದಕ್ಕೆ ಸಾಕ್ಷಿ ಪ್ರತ್ಯಕ್ಷನೇ ಅಷ್ಟರ ಮಟ್ಟಿಗೆ ಅದಕ್ಕೆ ಮಹತ್ವ ಗೊತ್ತು. ವೇದಗಳಿಗೆ ದೊಡ್ಡದಂದ್ರೆ ವೇದಗಳ ಮಹಾಭಾರತ ದೊಡ್ಡದು ಅಂದರೆ ದೊಡ್ಡದಾಯ್ತು ಸಾಮ್ಯ ಬಂತಿದೆ. ಸಾಕ್ಷಿ ಪ್ರತ್ಯಕ್ಷ ವದೇವ ಅಷ್ಟೇ ಅಂದರೆ ಕೈಮುತ್ಯ ಸಿದ್ಧ ಅಂತ. ಮಹಾಭಾರತ ಪ್ರಾಮಾಣ್ಯ ಸಾಕ್ಷಿ ಪ್ರತ್ಯಕ್ಷ ಶಬ್ದ ಕೈಮುತ್ಯ ಸಿದ್ಧ ಇದು ಉತ್ತಮ ಅಂತ. ಇಲ್ಲಿ ಅದೇ ಹೈಯೆಸ್ಟ್ ಆದ್ದರಿಂದ ಕೌಂಟ್ ಆಗಿದ್ದು ಏನು ಹೇಳಬೇಕು? ಕೈಮುತ್ಯ ಸಿದ್ಧ ಅಂತ. ಇದು ಪ್ರಮಾಣ ಅಂದರೆ ಅದು ಪ್ರಮಾಣ ಅಂತ. ಗೋವಿನ ಕ್ಷೀರ ಶ್ರೇಷ್ಠ ಅಂದರೆ ಕಪಿಲ ಗೋವಿನ ಶ್ರೇಷ್ಠ ಶ್ರೇಷ್ಠ ಅದು ಹಾಲು ಅದು ಹಾಲು ಶುದ್ಧಿಯಲ್ಲಿ ಎರಡು ಒಂದೇ. ಯಾಕೆ ಅದು ಹೇಳಿದ್ರಲ್ಲ ಸಾಮ್ಯಮೇವ ಅಂತ ಹೇಳಿಬಿಟ್ರೆ ಹೌದು ದೊಡ್ಡದು. ಸಾಕ್ಷಿಗಿಂತ ದೊಡ್ಡದು ಅಂದ್ರೆ ಈ ರೀತಿ ಹೇಳಬಾರ್ದು, ಯಾಕೆ ಸಾಕ್ಷಿ ಅಲ್ಟಿಮೇಟ್ ಆದ್ರಿಂದ ಅಲ್ಲಿ ಎಂಡ್ ಆಗಿಬಿಡ್ಬೇಕು. ಅಲ್ಲಿಗೆ ಅದಕ್ಕಿಂತ ತೀರ್ಥ ತುಳಸಿ ಇದೆ, ಪವಿತ್ರ ತೀರ್ಥ ಪವಿತ್ರ ಎಲ್ಲವೂ ಪವಿತ್ರ. ಅದು ಯಾವ ಪವಿತ್ರದಲ್ಲಿ ಏನೇ ಹೇಳಿದ್ರು ಕೂಡ ಬರೀ ನೀರಿಗಿಂತ ತುಳಸಿ ದೊಡ್ಡದಾದ್ರೂ ಕೂಡ ಅದಕ್ಕಿಂತ ಹೆಚ್ಚು ಪ್ರಾಮಾಣ್ಯ ಇಲ್ಲ. ನಿಮ್ಮ ನೂರಕ್ಕಿಂತ ಎಷ್ಟೇ ಬಂದರೂ ನೂರಕ್ಕಿಂತ ಮೇಲಿಲ್ಲವಲ್ಲ, 100% ಇವಲ್ಲ. ಹಾಗೆ ಸಾಕ್ಷಿ ಪ್ರತ್ಯಕ್ಷದಂತೆ ಎಂಬುದು ಕೈಮುತ್ಯ ಸಿದ್ಧ ಅಂತ. ಸಾಕ್ಷಿ ಪ್ರತ್ಯಕ್ಷದಂತೆ ಅಂತ ಮಹಾಭಾರತ ಕೈಮುತ್ಯ ಸಿದ್ಧ ಅಂತ ಹೇಳಬೇಕೆ ಹೊರತು ಅದಕ್ಕಿಂತ ದೊಡ್ಡ ಪ್ರಶ್ನೆ ಬರದೇ ಇಲ್ಲ. ಪರಿಪೂರ್ಣ ಆದ್ದರಿಂದ ಆ ರೀತಿ ಒಂದಾಗ ಕಾರಣ ಇಲ್ಲ. ಎರಡು ಪ್ಯೂರ್ ಅಂತ ಹೇಳಿ ಎರಡು ದೋಷ ಇಲ್ಲ ಅಂತ ಹೇಳಿದ ತಕ್ಷಣ ದೋಷ ಇಲ್ಲ ಅಂತ ಹೇಳಿದ ತಕ್ಷಣ ಮುಕ್ತರಿಗೂ ದೋಷ ಇಲ್ಲ, ದೇವರಿಗೂ ದೋಷ ಇಲ್ಲ. ಈ ಯುಕ್ತಿ ಇಟ್ಕೊಂಡೆ ಅವ್ರು ಏನು ಹೇಳಿದರು? ಇಬ್ಬರು ಸಮ ಅಂತ ಹೇಳಿಬಿಟ್ರು. ಇಬ್ಬರಿಗೂ ದೋಷ ಇಲ್ಲ ಅಂದಮೇಲೆ ಇಬ್ಬರಿಗೂ ಸಾಮ್ಯ ಬರಲಿ, ಬರಬೇಕಾಗಿಲ್ಲ. ಅರ್ಥ ಆಯ್ತಾ? ಯಾವ ಅಂಶದಲ್ಲಿ ಹೇಳಿದ್ದೆ ಮಾತನ್ನು? ಅಪ್ರಾಮಾಣ್ಯ ಶಂಕಾದಿ ರಾಸು ದೃಷ್ಟಿಯಲ್ಲಿ ಹೇಳಿದ ಮಾತು ಆದ್ದರಿಂದ ದೋಷ ಇಲ್ಲ. ಈಶ್ವರಸ್ಯ ಸೃಷ್ಟುತ್ವವತ್ ಅಸತೋಪಿ ಸೃಷ್ಟುತ್ವ ಶ್ರೂಯತೆ ಇಲ್ಲಿ ನಾಸ್ತಿ. ಸೊ ಅಸತ್ ಶಬ್ದೋ ಬ್ರಹ್ಮಶಬ್ದವದೇವ ಬ್ರಹ್ಮವಾಚಕ ಇತಿ ಶ್ರುತಿ ಸಾಮ್ಯಂ. ಈಗ ಹೇಳ್ತಾರೆ ಈಶ್ವರಸ್ಯ ಸೃಷ್ಟುತ್ವವತ್ ಅಸತೋಪಿ ಸೃಷ್ಟುತ್ವ ಶೂಯತೆ ಇತಿ ನಾಸ್ತಿ. ಅವನೇ ಹೇಳಿದಾಗ ಅಸತ ಸದ ಜಾಯತ ಉಪನಿಷತ್ತುಗಳಲ್ಲಿ ಬರುತ್ತೆ. ಅಸತಃ ಸದ ಜಾಯತ ಅಸತ್ಯರಿಂದ ಸತ್ತು ಹುಟ್ಟಿತು. ಮೊದಲೇನು ತಿಳ್ಕೊಂಡಿದ್ವಿ ನಾವು? ಏಕೋ ನಾರಾಯಣ ಆಸೀತ್ ನ ಬ್ರಹ್ಮಾನದ ಶಂಕರ ವಾಸುದೇವೋ ಅಥವಾಗ್ರಹ ಅದೆಲ್ಲ ಹೇಳಿತ್ತು. ಆಯಿತು, ವೇದ ಭಾಳ ಖುಷಿಯಾಯಿತು ಕೇಳಿದ ಮೇಲೆ. ಆಮೇಲೆ ನೋಡಿದರೆ ಏನಂತ ಹೇಳುತ್ತೆ? ಅಸತ ಸದ ಜಾಯತ, ದೇವರಿಂದ ಜಗತ್ತು ಹುಡುತ್ತಲ್ಲ, ಅಸತ್ತರಿಂದ ಸತ್ತು ಹುಡುತ್ತು ಅಂತ ಹೇಳಿಬಿಡುತ್ತಲ್ಲ. ಅದಕ್ಕೆ ಈಶ್ವರಸ್ಯ ಸೃಷ್ಟುತ್ವವತ್ ಯಥಾ ಈಶ್ವರಸ್ಯ ಸೃಷ್ಟುತ್ವ ವೇದೇಶು ಉಚ್ಯತೆ ತಥಾ ಅಸತೋಪಿ ಸೃಷ್ಟುತ್ವ ಶೂಯತೆ. ಅಸತ್ಯ ಸತ್ತು ಅಂದ ಮೇಲೆ ಅಸತ್ ಎಷ್ಟು ಧನ್ಯ ಇದು ಒಂದು ಒಪ್ಪಲಿಕ್ಕೆ ಸಾಧ್ಯ ಉಂಟಾಯಿತು. ಅನ್ಸೈಂಟಿಫಿಕ್ ಇದನ್ನು ವೇದ ಹೇಗೆ ಹೇಳುತ್ತೆ ಅಂತ ಕೇಳಿದರೆ ಹಾಗಲ್ಲ. ಸೊ ಅಸತ್ ಶಬ್ದೋ ಬ್ರಹ್ಮಶಬ್ದವ ದೇವ ಬ್ರಹ್ಮವಾಚಕ ಇತಿ ಶ್ರುತಿ ಸಾಮ್ಯಂ. ಅಸತಃ ಅಂದರೆ ಅಸತ್ ಶಬ್ದಕ್ಕೆ ಏನಂತ ಹೆಸರು? ನಾರಾಯಣ ಅಂತ. ಅಸತ್ ಶಬ್ದಕ್ಕೆ ನಾರಾಯಣ ಅಂತಲೇ ಅರ್ಥ. ಏಕೋ ರುದ್ರೋ ನರ್ದಿತಿ ಆಯ ತಸ್ಥೆ ಅಂತ ಹೇಳಬೇಕಾದ್ರೆ ರುದ್ರ ಶಬ್ದಕ್ಕೆ ವಿಷ್ಣು ಅಂತ ಹೇಗೆ ಅರ್ಥನೋ, ಅಸತ್ ಶಬ್ದಕ್ಕೆ ಏನಂತ ಅರ್ಥ ಇಲ್ಲಿ? ಅಸತ್ಯ ಅಸದಿತಿ ಚೇನ್ನ ಪ್ರತಿಷೇಧ ಮಾತ್ರತ್ವ ಸೂತ್ರ. ಅಸತ್ಯ ಹೇಗೆ ಹೇಳ್ತಾರೆ ಹೇಳೋದು ಸಾಧ್ಯತೆನೇ ಇಲ್ಲ. ಅಸತ್ಯ ಸತ್ತುಟ್ಟಿಸೋದು ಬೇರೆ ಹೇಳೋದು ಸಾಧ್ಯ ಇಲ್ಲ. ಪ್ರತಿಷೇಧ ಮಾತ್ರತ್ವ ಅಭಾವ, ಅಭಾವದಿಂದ ಭಾವ ಹುಟ್ಟ ಸಂಭವ ಇಲ್ಲ ಅದು ಸರಿಯಲ್ಲ. ಅದಕ್ಕೆ ಅರ್ಥ ಏನಂದರೆ ನಾರಾಯಣನಿಂದ ಸಿಗ ಸುಟ್ಟು ಅಂತಲೇ ಅರ್ಥ. ಅದೇ ರೀತಿ ಏಕೋ ರುದ್ರ ಎಂಬುದಕ್ಕೆ ಹಿರಣ್ಯ ಗರ್ಭ ಸಮವರ್ತದಾಗ್ರೆ ಎಂಬುದಕ್ಕೇನರ್ಥ? ಹಿರಣ್ಯ ಗರ್ಭ ಅಂದರೆ ನಾರಾಯಣ ಅಂತಲೇ ಅರ್ಥ. ಮುಖ್ಯವಾದ ಅರ್ಥ ನಾರಾಯಣನೇ, ರುದ್ರ ಶಬ್ದಕ್ಕೆ ನಾರಾಯಣನೇ. ಅದೇ ರೀತಿ ಕಾಲ ಆಸೀತ್ ಅಂತ ಹೇಳ್ತಾರೆ, ಬ್ರಹ್ಮ ಧರ್ಮ ಆಸೀತ್, ಇವೆಲ್ಲದಕ್ಕೂ ಅರ್ಥ ವಿಷ್ಣುವೇ ಅಂತ ಅರ್ಥ. ಧರ್ಮೋ ಧರ್ಮ ವಿದುತ್ತಮ ಬಂದೇ ಹೋಗಿದೆ, ಕಾಲಹ ಬಿಟ್ಟದಾಸ್ತ್ರದಲ್ಲೇ ಬಂದಿದೆ. ಬ್ರಹ್ಮವಾಚಕ ಇದೆ ಶ್ರುತಿ ಸಾಮ್ಯಂ ಕರ್ಮಾಣಿ ವಿಜ್ಞಾನಮಯಸ್ಯ ಆತ್ಮ ಪರೇ ಅವ್ಯಯೇ ಸರ್ವ ಏಕೀಭವಂತಿ ಇತಿ ಶ್ರುತಿಫಲಾತ್ ನ ಐಕ್ಯಂ. ಈಗ ನೋಡಿ ಐಕ್ಯ ವೇದದಲ್ಲಿ ಹಾಗೆ ವೇದ ಒಪ್ಕೊಂಡ್ಬಿಟ್ರೆ ಹೌದಲ್ಲೋ, ಹಾಗಿದ್ರೆ ವೇದದಲ್ಲಿ ಐಕ್ಯ ಆದರೆ ಒಪ್ಕೊಂಡ್ಬಿಡೋಣ. ಹಾಗಿದ್ದೆ ಶುರು ಮಾಡಿ ಇಷ್ಟೊತ್ತು ಹೇಳಿ ಹೇಳಿದ್ರಿ ಅಥಾತೋ ರೋಮ ಜಿಜ್ಞ ಅಥವಾ ಜನ್ಮಾದ್ಯತೆ ಇದನ್ನೇ ಹೇಳಿದ್ರಿ, ಅದೆಲ್ಲ ಬಿಟ್ಬಿಟ್ಟಿವಿ ನಾವೀಗ. ಏನು ತೊಗೊಂಡ್ಬಿಡ್ತೀವಿ ವೇದ ಭಾರಿ ಒಪ್ಕೊಂಡಿದ್ದೀರ ಹೌದಲ್ಲೋ, ವೇದದ ಮಾತು ಒಪ್ಕೊಂಡ್ಬಿಡೋಣ. ಏನಂತ ಬರುತ್ತೆ ವೇದದೊಳಗೆ? ಉಪನಿಷತ್ತಿನ ವಾಕ್ಯ ಇದು, ಕರ್ಮಾಣಿ ವಿಜ್ಞಾನಮಯಸ್ಯ ಆತ್ಮ, ಎಲ್ಲ ಕರ್ಮಗಳು ವಿಜ್ಞಾನಮಯನಾದ ಜೀವ ಇವರೆಲ್ಲ ಏನಾಗ್ತಾರೆ ಮುಕ್ತಿಯೊಳಗೆ? ಪರೇ ಅವ್ಯಯೇ ಸರ್ವ ಏಕೀಭವತಿ, ಅವ್ಯಯನಾದ ಪರಮಾತ್ಮ ಎಲ್ಲ ಒಂದಾಗಿ ಬಿಡ್ತಾರೆ ಅಂತ ಬಂತಲ್ಲ. ಇದು ಶ್ರುತಿಫಲಾತ್ರ ಐಕ್ಯ, ಶ್ರೀ ವೇದ ಸ್ಪಷ್ಟ ಐಕ್ಯ ಹೇಳ್ತಿರೋದ್ರಿಂದ ಇಷ್ಟೊತ್ತರ ವೇದ ಒಪ್ಪಿದ್ದಿಲ್ಲ. ನೀವು ವೇದ ಒಪ್ಪಿಕೊಂಡು ಭಾರಿ ಹಠ ಮಾಡ್ತಿದ್ದೀರಿ, ವೇದ ಒಪ್ಪಿಟ್ಬಿಡೋಣ. ವೇದದಲ್ಲಿ ಏನಿದೆ ನಮ್ಮ ವಿಷಯನೇ ಬಂದಿದೆ, ಐಕ್ಯನೇ ಬಂದಿದೆ, ಆದ್ದರಿಂದ ಐಕ್ಯ ಒಪ್ಕೊಂಬೋಣ ಅಂತ ಕೇಳಿದೆ. ಅದಕ್ಕೆ ಹೇಳ್ತಾರೆ ಸರಿಯಲ್ಲ, ಕಿಂತು ಭೇದಾಪಾದಕಮೇವ ಏತತ್. ನಾವು ಅದು ವೇದವಾಕ್ಯ ಅಲ್ಲ ಅಂತೇನು ಹೇಳಲಿಲ್ಲ, ವೇದವಾಕ್ಯ ಹೌದು. ಏಕೀಭವಂತಿ ಶಬ್ದಕ್ಕೆ ತಿಳ್ಕೊಂಡು ಅರ್ಥ ಅಲ್ಲ, ಕರ್ಮಗಳು ವಿಜ್ಞಾನಮಯನಾದ ಆತ್ಮ ಇವರೆಲ್ಲ ಒಂದೇ ಆಗ್ತಾರೆ ಎಂಬುದಕ್ಕೆ ಅದು ಭೇದ ಹೇಳ್ತಕ್ಕಂಥದ್ದೇ ಹೊರತು ಅಭೇದ ಹೇಳ್ತಕ್ಕಂಥದ್ದಲ್ಲ. ಯಾತಕ್ಕೆ ಇನ್ನೊಂದು ವೇದವಾಕ್ಯ ಹಾಕ್ಬಿಡ್ತೀನಿ ನೀನೀಗ? ನಿರಂಜನ ಪರಮಂ ಸಾಮ್ಯಂ ಉಪೈತಿ, ಇನ್ನೊಂದು ವಾಕ್ಯ ಇದೆ. ಯದಾ ಪಶ್ಯ ಪಶ್ಯತೆ ಋಗ್ವರ್ಣಂ ಕರ್ತಾರ ಬೀಜಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಂ ಉಪೈತಿ. ಇಲ್ಲಿದೆ ನಿರಂಜನ ಪರಮಂ ಸಾಮ್ಯಂ ಉಪೈತಿ, ನಿರಂಜನನಾಗಿ ಪರಮ ಸಾಮ್ಯವನ್ನು ಹೊಂತಾನೆ ಅಂತ ಹೇಳಿದ್ದಾರೆ. ಪರಾತ್ ಪರಂ ಪುರುಷ ಉಪೈತಿ ದಿವ್ಯಂ ಅಂತ ಹೇಳಿದ್ದಾರೆ. ಇದು ಸನ್ನಿಹಿತ ವಾಕ್ಯವಲ. ಇಲ್ಲಿ ಪರಾತ್ ಪರಂ ಪುರುಷ ಉಪೈತಿ ದಿವ್ಯಂ, ಇದು ಒಂದು ವಾಕ್ಯ. ಸಾಮ್ಯ ಹೊಂತಾನೆ ಅಂತ ಹೇಳಿದ್ರೆ ಐಕ್ಯ ಹೊಂತಾನೆ ಅಂತ ಹೇಳಲಿಲ್ಲ. ಮತ್ತೆ ಇನ್ನೊಂದೇ ಪರಂ ಪುರುಷಂ ಉಪೈತಿ, ಪುರುಷನ ಹತ್ರ ಹೋಗ್ತಾರೆ ಅಂತ ಹೇಳಿದ್ದಾರೆ. ದೇರ್ಫೋರ್ ಏಕೀಭವಂತಿ ಶಬ್ದಕ್ಕೆ ಏನಂತ ಅರ್ಥ ಮಾಡಬೇಕು? ಇವು ವೇದವಾಕ್ಯ ಅವು ವೇದವಾಕ್ಯ, ಇವಕ್ಕೆ ವಿರುದ್ಧವಾಗುವಂತೆ ಅರ್ಥ. ಐಕ್ಯ ಹೇಳಿಬಿಟ್ಟು ವಿರುದ್ಧ ಬಂದಿವೆ ಎರಡಕ್ಕೂ ಕೂಡ, ಅದಕ್ಕೆ ಐಕ್ಯ ಹೇಳೋದಕ್ಕೆ ಬರೋದಿಲ್ಲ. ಇದು ಸನ್ನಿಹಿತ ವಾಕ್ಯ ಬಲ. ಸನ್ನಿಹಿತ ಅಂದ್ರೆ ಏನು? ಅದೇ ಉಪನಿಷತ್ತಲ್ಲಿ ಬಂದಿರತಕ್ಕಂಥ ವಾಕ್ಯಗಳು, ಅದೇ ಉಪನಿಷತ್ ಹಿಂದೂ ಮುಂದಿರತಕ್ಕಂಥ ವಾಕ್ಯಗಳು. ಏಕೆ ಹಾಗಿದ್ರೆ ಏಕೀಭಾವ ಅಂತ ಇದೆಯಲ್ಲ ಅಂತ ಕೇಳಿ, ಅದಿದೆ ಅನ್ನೋಕೋಣ, ಅದಕ್ಕೆ ಅರ್ಥ ಮಾಡೋಣ. ಏಕೀಭಾವ ಶಬ್ದಸ್ತು ಸಾನ್ನಿಧ್ಯೇ ಅಪಿ ಭವತಿ, ಏಕೀಭಾವ ಶಬ್ದಸ್ತು ಸಾನ್ನಿಧ್ಯೇ ಅಪಿ ಭವತಿ. ಏಕೀಭಾವ ಶಬ್ದನ ಒಂದಾಗದೊಂಬ ಅರ್ಥಲ್ಲಿ ಇಟ್ಟು ಉಪಯೋಗಿಸ್ಬೇಕಾಗಿಲ್ಲ, ಅದಕ್ಕೆ ಇನ್ನೊಂದು ಅರ್ಥ ಏನಿದೆ? ಹತ್ರ ಇದ್ದಾರೆ ಅಂತ ಉಪಯೋಗಿಸ್ತಾರೆ, ಸ್ಥಾನ ಐಕ್ಯ ಅಂತ ಅರ್ಥ ಮಾಡ್ತಾರೆ. ಸ್ಥಾನ ಐಕ್ಯ ಎಂದು ಹೇಳಿದರು. ಏನಂತ ಹೇಳಿದರು? ಸ್ವಾತಂತ್ರ್ಯತೆ ವಿಶಿಷ್ಟತ್ವ ಸ್ಥಾನ ಮತ್ತೈಕ್ಯೇಯವರಪಿ ಸಾದೃಶ್ಯೇ ಚೈಕವಾಕ್ ಸಮ್ಯಕ್ ಸಾವಕಾಶ ಯಥೇಷ್ಠತ. ಅದು ವ್ಯಾಖ್ಯಾದಲ್ಲಿ ಬಂದಿದೆ. ಅದರಲ್ಲಿ ಏನು ಹೇಳಿದ್ದಾರೆ? ಅನೇಕ ಅರ್ಥ, ಐಕ್ಯಕ್ಕೆ ಅನೇಕ ಅರ್ಥ ಇದೆ. ಇಲ್ಲೇನಂತ ಅರ್ಥ ಮಾಡಬೇಕು? ಸಾನ್ನಿಧ್ಯ ಸ್ಥಾನ ಐಕ್ಯ ಅಂತ. ಪರೇ ಅವ್ಯಯ ಏಕೀಭವಂತಿ ಅಂದರೆ ಏನು? ಪರಮಾತ್ಮನ ಎಲ್ಲರೂ ಒಂದೇ ಜಾಗದಲ್ಲಿ ಇರ್ತಾರೆ. ಎಲ್ಲರೂ ಎಲ್ಲಿ ಸೇರ್ತಾರೆ? ಒಂದೇ ಜಾಗದಲ್ಲಿ ಸೇರ್ತಾರೆ ಅಷ್ಟೇ ಹೊರತು ಬೇರೆ ಅಲ್ಲ. ಅಣ್ಣ ತಮ್ಮ ಒಂದಾಗಿಬಿಟ್ರು, ಮತ್ತೆ ಗೋಡೆ ಹಾಕಿದ್ರು ತೆಗೆದುಬಿಟ್ರು, ಅಣ್ಣ ಒಂದಾಗಿಬಿಟ್ರು. ಒಂದಾಗಿದ್ರೆ ಏನಾಯ್ತು? ಈಗ ಅವರು ಬೇರೆ ಭಿನ್ನಾಭಿಪ್ರಾಯ ಇತ್ತು ಹೋಗಿಬಿಡ್ತು ಅಂತ ಅಷ್ಟೇ. ಬೇರೆ ನಾವೆಲ್ಲ ಅಲ್ಲಿ ಹೋಗಿ ಒಂದಾಗಿಬಿಡೋಣ ಅಂತ ಹೇಳ್ಬಿಟ್ಟು, ಎಲ್ಲ ಒಂದಾಗಿಬಿಡೋಣ ಅಂತ ಹೇಳಿ, ಒಂದಾಗಿಬಿಡೋಣ ಅಂದರೆ ಒಂದೇ ಕಡೆ ಸೇರೋಣ ಅಷ್ಟೇ. ಲೋಕದಲ್ಲಿ ವಿರೋಧ ವ್ಯವಹಾರನೇ ಇದು, ಹೊಸ್ತೇನಲ್ಲ ಅದು ಅರ್ಥ ಮಾಡ್ಕೊಳ್ಳೋಕೆ ಅವ್ರಿಗೆ ಆಗಿದ್ದೇನೆ ಅಷ್ಟೇ. ಅದು ದೃಷ್ಟಾಂತ ಕೊಡ್ತಾರೆ. ಏಕೀಭೂತಾತು ಸಾ ಸೇನಾ ಪಾಂಡವಾನ್ ಅಭ್ಯವರ್ತತ ಇತಿವತ್. ಮಹಾಭಾರತದ ವಾಕ್ಯ ಅದು. ಆ ಸೇರಿಯೆಲ್ಲ ಒಟ್ಟಾಗಿ ಬಿಟ್ಟು ಪಾಂಡವರು ಯುದ್ಧಕ್ಕೆ ಬಂತು, ಸೇನೆ ಒಟ್ಟಾಗಿ ಬಂತು ಅಂದ್ಬಿಟ್ಟು ಎಲ್ಲ ಸೇರಿ ಒಬ್ಬರು ಸೇರಿ ಒಂದೇ ಆಗಿಬಿಟ್ರೆ ಎಷ್ಟು ಡೇಂಜರ್ ಆಗ್ತಿತ್ತು. ಅದರಿಂದ ನೂರ ಜನ ಒಬ್ಬನೇ ಆಗಿಬಿಡೋದ್ರಿಂದ ಅಡ್ವಾಂಟೇಜ್ ಆಯಿತೋ ಡಿಸ್ಅಡ್ವಾಂಟೇಜ್ ಆಗ್ತಿತ್ತು, ಡಿಸ್ಅಡ್ವಾಂಟೇಜ್ ಆಗಿಬಿಡೋದು. ಸೊ ಎಲ್ಲರೂ ಸೇರಿ ಒಂದೇ ಆಗಿಬಿಟ್ರೆ ಅದು ಹಾಲಿಗೆ ನೀರು ಹಾಕೋನಿಗೂ ಗೊತ್ತದು. ಹಾಲಿಗೆ ನೀರು ಹಾಕಿಬಿಟ್ರೆ ಅದು ಹಾಲೇ ಆಗೋದಾದರೆ ಅದೇನಾಗ್ತಿದ್ರೆ ಯಾರೂ ಕೂಡ ಏನಾಗ್ತಿದ್ದಿಲ್ಲ, ನೀರು ಹಾಕ್ತಿದ್ದಿಲ್ಲ. ಮತ್ತು ಆ್ಯಕ್ಚುಲಿ ಹಾಲಾಗಿದ್ರೆ ಏನಾಗಬೇಕಾಗಿತ್ತು? ಅದು ಐಕ್ಯ ಹೊಂದಿಬಿಟ್ಟಿದ್ದಿದ್ರೆ ಒಂದು ಲೋಟ ಹಾಲಲ್ಲಿ ಒಂದು ಲೋಟ ನೀರು ಹಾಕಿದರೆ ಎಷ್ಟಿರಬೇಕಾಗಿತ್ತು? ಮತ್ತೆ ಒಂದೇ ಲೋಟ ಇರಬೇಕಾಗಿತ್ತು. ನಾವು ನಾನು ಅವ್ನು ನೀರು ಹಾಕೋ ಶ್ರಮ ಹಾಕ್ಬೋದಿದ್ದೆ, ಮತ್ತೆ ವೇಸ್ಟು ಹಾಕಿದ್ದೆಲ್ಲ ನೀರು ಎಷ್ಟು ತಂದಿದ್ದು ವೇಸ್ಟು ಎಲ್ಲ ವೇಸ್ಟ್. ಅದು ಒಂದು ಲೋಟ ನೀರು, ಎರಡು ಲೋಟ ದಿನ ಒಂದು ಇನ್ನೊಂದು ಲೋಟ ನೀರು ಹಾಕಿದ್ರೆ ಏನಾಯ್ತದ? ಎರಡು ಲೋಟ ಆಯ್ತು ಹೊರತು ಒಂದು ಲೋಟ ಆಗಲಿಲ್ಲ, ಇನ್ನೊಂದು ಲೋಟ ಮತ್ತು ಮೂರು ಲೋಟ ಆಯ್ತು ಅಷ್ಟೇ ಹೊರತು ಬೇರೆ ಅಲ್ಲ. ಆದರೆ ಆ ಕ್ಷಣಕ್ಕೆ ಅದು ಗೊತ್ತಾಗಲಿಲ್ಲ, ಆ ಕ್ಷಣಕ್ಕೆ ಒಂದು ನೀರು ಹಾಕ್ತಾ ಹಾಕ್ತಾ ಆಗ್ತಾ ಹೋದ್ರೆ ಗೊತ್ತಾಗಲಿ ಶುರುವಾಗಿ. ಅದೇ ರೀತಿಯೇ ಇಲ್ಲಿ ಒಂದಾಗೋದು ಒಂದಾಗೋದು ಎಂಬುದಕ್ಕೆ ಎಷ್ಟೇ ಹೇಳಿದರೂ ಕೂಡ ಒಂದು ಗಡಿ ಇರೋದು, ಒಂದು ಅಭಿಪ್ರಾಯ ಹೊಂದೋದು, ಆ ರೀತಿ ಅರ್ಥ ಮಾಡಬೇಕೆ ಹೊರತು ಒಂದೇ ಆಯಿತು ಅಂತ ಅರ್ಥ ಮಾಡಕ್ಕೆ ಬರೋದಿಲ್ಲ. ಯಥೋದಕಂ ಶುದ್ಧಿ ಶುದ್ಧ ಮಾಸಿಕ್ತಂ ತಾದೃಗೇವ ಭವತಿ ಏವಂ ಮುನೇರ್ಬಿಜಾನತಃ ಆತ್ಮಾ ಭವತಿ ಗೌತಮ ಇತಿ ವಾಕ್ಯಾಂತರಾಚ್ಯ. ಇದು ಕಠೋಪನಿಷತ್ತು ಸನ್ನಿಹಿತತ್ವ ಅಂತಂದರೆ ಅದೇ ಉಪನಿಷತ್ತಿನ ವಾಕ್ಯ, ವಾಕ್ಯಾಂತರ ಆದರೆ ಇನ್ನೊಂದು ಉಪನಿಷತ್ತಿನ ವಾಕ್ಯ ಸ್ಪಷ್ಟ ಕಠೋಪನಿಷತ್ತಲ್ಲಿ ಬರ್ತಾ ಇದೆ. ಯಮದೇವರು ಹೇಳ್ತಾ ಇದ್ದಾರೆ ನಚಿಕೇತನೆ, ನೋಡು ಹೇಗಾಗ್ತಾರೆ ದೇವರ ಹತ್ರ ಹೋದಾಗ ಅಂದರೆ, ಯಥಾ ಉದಕಂ ಶುದ್ಧೇ ಶುದ್ಧಂ ಆಸಿಕ್ತಂ ತಾದೃಗೇವ ಭವತಿ, ಶುದ್ಧವಾದ ನೀರಿನಲ್ಲಿ ಹಾಕಲ್ಪಟ್ಟ ಶುದ್ಧವಾದ ನೀರು ಹಾಗೆ ಹೇಗಿರುತ್ತೋ ಹಾಗೆ. ಅರ್ಥಾಯ್ತ? ಶುದ್ಧವಾದ ನೀರಿನೊಳಗೆ ಶುದ್ಧ ನೀರು ಹಾಕಿದಾಗ ಏನಾಗುತ್ತೆ? ತಾದೃಗೇ ಭವತಿ, ತದೇ ಭವತಿ ಅಂತ ಹೇಳಲಿಲ್ಲ ಅಲ್ಲಿ, ತಾದೃಕದ ಅದೇ ಅಂಥದೇ ಆಗುತ್ತೋ ಅಂತ ಹೇಳಿದ್ದಾರೆ. ಅದರಂತೆ ಅದೇ ಅರ್ಥ ಮಾಡಿದ್ದು, ನಾವು ಅರ್ಥ ಮಾಡಿದ ಸುತಿನೇ ಅರ್ಥ ಮಾಡಿಬಿಟ್ಟಿದೆ ಈಗಾಗಲೇ. ಅವರು ಅದೇ ತಪ್ಪು ಮಾಡೋದು, ಈ ಅರ್ಥ ಮಾಡಿದ್ದಕ್ಕೆ ಬಿಟ್ಟುಬಿಡ್ತಾರೆ, ಇವು ಗೊಂದಲದಕ್ಕೆ ಅಷ್ಟೇ ಇಟ್ಕೊಂಡ್ಬಿಡ್ತಾರೆ. ಇದು ಮೋಸ ಮಾಡ್ತಕ್ಕಂಥ ರೀತಿಯದು. ತಾದೃಗೇ ಭವತಿ, ಮತ್ತೇನು ಒತ್ತೆ ಏವಕಾರ ಬೇರೆ, ಜೊತೆಗೆ ಅಂತಹದೇ ಆಗ್ತದೆ ಅಂತ ಹೇಳಿದರೆ ಹೊರತು ಅದೇ ಆಗುತ್ತೆ ಅಂತ ಹೇಳೋದಕ್ಕೆ ಹೋಗಲೇ ಇಲ್ಲ. ಸೊ ಅದು ಎಲ್ಲೆಲ್ಲಿ ಒಂದು ಅಂತ ಹೇಳಿರ್ತಾರೆ ಅದಕ್ಕೇನರ್ಥ? ಅದರಂತೆ ಅಂತ ಮಾಡಬೇಕೆ ಹೊರತು ಅದೇ ಅಂತ ಮಾಡೋಕ್ಕೆ ಬರೋದಿಲ್ಲ. ಏವಂ ಮುನೀರ್ ವಿಜಾನತಃ, ನೋಡು ಅದೇ ರೀತಿಯೇ ವಿಜಾನತಃ ಮುನೇಹಿ, ಅಪರೋಕ್ಷಜ್ಞಾನಿಯಾದ ಮುಕ್ತ ಇರ್ತಾನಲ್ಲ, ಮುಂದೇನಾಗ್ತಾನೆ? ಆತ್ಮಾಭವತಿ ಗೌತಮ, ಅವನ ಸ್ವರೂಪ ಹೀಗಾಗುತ್ತೆ. ಅದು ಭಗವಂತ ಹೇಗೆ ನಿರ್ದೋಷನೋ, ಮುಕ್ತರು ಹೇಗೆ ನಿರ್ದೋಷರು, ಅಷ್ಟೇ ಅರ್ಥ. ಇತಿ ವಾಕ್ಯಾಂತರಾಚ್ಯ, ಎಲ್ಲ ವಾಕ್ಯ ನೋಡಿ ಎಷ್ಟು ಸುಲಭ, ಸ್ವಲ್ಪ ಕೂಡ ಕಷ್ಟ ಇಲ್ಲ ವಾಕ್ಯಗಳು. ಅರ್ಥ ಮಾಡಿಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅಷ್ಟೆ. ಅದು ಪ್ರಶ್ನೆಯನ್ನು ಕೇಳ್ತಾನೆ, ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು, ಸೊ ಐಕ್ಯ ಶ್ರುತಿಯನ್ನು ಅವನು ಹೇಳಿದಾಗ ಅದಕ್ಕೇನು ಬಾಧಕ ಹೇಳಬೇಕು ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಇದೆ. ನಚ ಲೌಕಿಕ ಸರ್ವ ಕಾರ್ಯಾನುಸಾರೇಣ ಅಕರ್ತೃತಂತ್ರತ್ವ ಸರ್ವಾನುಸಾರ ಕಿಂ ತರ್ಹಿ ತದ್ವೈಲಕ್ಷಣ್ಯೇನ ಸರ್ವಕರ್ತೃ ವಿಲಕ್ಷಣ ಸರ್ವಶಕ್ತಿತ್ವಮೇವ ಅಶೇಷ ಯುಕ್ತಿಶ್ರುತ್ಯನುಸಾರಿ ಏಷ ಸರ್ವೇಶ್ವರ ಇತಿ ಶ್ರುತೇ ಯುಕ್ತಿ ಮಾತ್ರಾತ್ ಶ್ರುತಿಯುಕ್ತಾಹಿ ಯುಕ್ತಿರ್ಬಲವತಿ. ನಚ ಲೌಕಿಕ ಸರ್ವಕಾರ್ಯಾನುಸಾರೇಣ ಅಕರ್ತೃತಂತ್ರತ್ವ ಸರ್ವಾನುಸಾರ. ಈಗ ಲೌಕಿಕ ಕಾರ್ಯದಂತೆ ಲೌಕಿಕ ಸರ್ವಕಾರ್ಯಾಣಾಮನುಸಾರೇಣ ತಿನ್ನೊಂದು ಪಾಠ. ಲೌಕಿಕ ಕಾರ್ಯಗಳು ಏನಾಗುತ್ತೆ, ಅನೇಕ ಜನಗಳು ಸೇರಿ ಒಂದು ಕೆಲಸ ಮಾಡುತ್ತಾರೆ, ಲೌಕಿಕದೊಳಗೆ ನಡೀತಕ್ಕಂಥದ್ದು ಹಾಗೆ. ಅದಕ್ಕೆ ವಿಷ್ಣು ಒಬ್ಬನೇ ಸರ್ವೋತ್ತಮ ಅಂತ ಹೇಳಬಾರ್ದು. ಅವನೇನು ಮಾಡ್ತಾರೆ, ಎಲ್ಲರ ಹೆಲ್ಪ್ ತೊಗೊಂಡು ಮಾಡ್ತಾರೆ. ದೇರ್ಫೋರ್ ಇವತ್ತು ಆಟದಲ್ಲಿ ಒಂದು ಟೀಮ್ ಗೆದ್ದಾಗ ಏನಂತಾರೆ, ಒಬ್ಬನು ಗೆದ್ದ ಅಂತ ಯೋಚಿಗೆ ಕರೆಯೋದಿಲ್ಲ, ಇಡೀ ಟೀಮ್ ಗೆದ್ದು ಅಂತ ಹೇಳಿದರು. ಅದಕ್ಕೊಂದು ಟೀಮ್ ಎಫರ್ಟ್, ಸೃಷ್ಟಿ ಎಂಬುದು ಏನಿದು ಟೀಮ್ ಎಫರ್ಟ್ ಅಂತ ಯಾಕೆ ಹೇಳಬಾರ್ದು ಅಂತ ಕೇಳಿದರೆ ಹೇಳಕ್ಕೆ ಬರೋದಿಲ್ಲ. ಕಿಮ್ ಚಾ ಇದ್ರು ಇಲ್ಲದ್ರಷ್ಟೇ ಇದ್ರೂ ಅಷ್ಟೇ, ಅದು ಪರವಾಗಿಲ್ಲ, ಪಾಠ ಅಂತಾರೆ ಅಷ್ಟೇ. ತರಿಹಿ ತದ್ವೈಲಕ್ಷ್ಯ, ನಾ ಇರಬೇಕಲ್ಲ, ಅದು ಇಂಪಾರ್ಟೆಂಟ್. ಚಾ ಇರೋದು ಬಿಡೋದು ಇಂಪಾರ್ಟೆಂಟ್ ಅಲ್ಲ, ನಾ ಇರಲೇಬೇಕು, ಇರೋ ಸಿದ್ಧಾಂತ ಆಗಿಬಿಡುತ್ತೆ ಆಮೇಲೆ. ಕಿಂ ತರಿಹಿ ತದ್ವೈಲಕ್ಷಣ್ಯೇನ ಸರ್ವಕರ್ತೃ ವಿಲಕ್ಷಣ ಸರ್ವಶಕ್ತಿತ್ವಮೇವ ಅಶೇಷ ಯುಕ್ತಿ ಶ್ರುತ್ಯರು ಸಾರಿ. ಇವತ್ತು ಲೋಕದ ಕರ್ತೃತ್ವದಂತೆ ದೇವರ ಕರ್ತೃತ್ವ ಹೇಳಬಾರದು. ಇವತ್ತು ಮನೆ ಕಟ್ಟಬೇಕೀಗ, ಬರೀ ಮೇಸರಿಂದ ಮನೆ ಆಗೋದಿಲ್ಲ, ಬರೀ ಪ್ಲಂಬರಿಂದ ಮನೆ ಆಗೋದಿಲ್ಲ, ಬರೀ ಇವರಿಂದನೂ ಆಗೋದಿಲ್ಲ, ಎಲೆಕ್ಟ್ರಿಷಿಯನ್ನಿಂದ ಎಲ್ಲರೂ ಬೇಕಾದ, ಬರೀ ಪೇಂಟರಿಂದ ಆಗೋದಿಲ್ಲ, ಮತ್ತೆ ಎಲ್ಲರೂ ಸೇರಿ ಮನೆ ಕಟ್ತಾರೆ ಹೌದಲ್ಲೋ? ಅದೇ ರೀತಿಯೇ ಒಬ್ಬ ದೇವರ ಹೇಗೆ ಸೃಷ್ಟಿ ಮಾಡ್ತಾನೆ, ಒಂದು ಪ್ರಶ್ನೆ. ಒಬ್ಬ ದೇವರ ಸೃಷ್ಟಿ ಮಾಡ್ತಾನೆ, ಲೋಕದೊಳಗೆ ಕಂಡಿದ್ದೇವೆ ನಾವು, ಅನೇಕರು ಸೇರಿ ಸೃಷ್ಟಿ ಮಾಡೋದು. ಆದ್ದರಿಂದನೇ ದೇವರು ಅದು ಒಂದು ಮನೆಗೆ ಎಷ್ಟು ಜನ ಬೇಕು, ಇಡೀ ಜಗತ್ತಿಗೆ ಎಷ್ಟು ಜನ ಬೇಕಾಗಿದ್ರೆ, ಸಿಕ್ಕಾಪಟ್ಟೆ ಜನ ಬೇಕು. ಮತ್ತೆ ಯಾಕೆ ತಿಳ್ಕೋಬಾರ್ದು ಅಂತ ಕೇಳಿದರೆ ಹಾಗೆ ಹೇಳಬಾರ್ದು. ಕಿಂ ತರ್ಹಿ ತದ್ವೈಲಕ್ಷಣ್ಯೇನ ಸರ್ವಕರ್ತ ವಿಲಕ್ಷಣ ಸರ್ವಶಕ್ತಿತ್ವಮೇವ ಅಶೇಷ ಯುಕ್ತಿ ಶ್ರುತ್ಯನುಸಾರಿ. ದೇವರನ್ನು ಲೌಕಿಕ ಕರ್ತವ್ಯದಂತೆ ದೃಷ್ಟಾಂತ ತೋಬೇಕೆ ಹೊರತು ಸಿದ್ಧಾಂತ ಮಾಡ್ಕೋಬಾರ್ದು. ಲೌಕಿಕ ಕರ್ತವ್ಯನಲ್ಲಿ ಏನಿದೆ ಕರ್ತೃತ್ವ ಅಷ್ಟೇ ಹೇಳಿರೋದು. ಲೌಕಿಕ ಕರ್ತೃ ಯಾತಕ್ಕೆ ಅನೇಕ ಜನ ಬೇಕು, ಪ್ಲಂಬರ್ ಯಾತಕ್ಕೆ ಬೇಕು, ಎಲ್ಲರಿಗೂ ಒಂದೇ ವಿದ್ಯೆ ಬರೋದಿಲ್ಲ. ಆದ್ದರಿಂದ ಪ್ಲಂಬರಿಗೆ ಎಲೆಕ್ಟ್ರಿಕ್ ಬರೋದಿಲ್ಲ, ಅವನು ಬಂದರೆ ಅವನಿಗೆ ಬರೋದು, ಅಷ್ಟು ಎಲ್ಲ ಬಂದರೆ ಟೈಮ್ ಇಲ್ಲ ಅವನಿಗೆ. ಅರ್ಥ ಎಲ್ಲ ಬಂದರೂ ಕೂಡ ಎಲ್ಲ ಮಾಡೋಕ್ಕಾಗಲ್ಲ. ಎಲೆಕ್ಟ್ರಿಷಿಯನ್ನೇ ತನ್ನ ಮನೆ ಇನ್ನೊಬ್ರು ಕಂಟ್ರಾಕ್ಟ್ ಕೊಟ್ಬಿಡ್ಬೇಕಾರೆ ಇನ್ನು ಬೆಟರ್ ಬಿಸ್ನೆಸ್ ಒಪ್ಕೊಂಡ್ಬಿಡಿದಾರೆ ಅಂತಾನೆ. ಯಾವುದೋ ಒಂದು ಕೋಟ್ಯಂತರ ವ್ಯಾಪಾರ ಒಪ್ಕೊಂಡ್ಬಿಟ್ಟಿದ್ದಾನೆ, ತಂದು ಸಾವಿರಾರು ರೂಪಾಯಿ ವ್ಯಾಪಾರ ಯಾರಿಗೂ ಹಸಿಸ್ತಾನೆ, ಅದನ್ನು ಕಂಟ್ರಾಕ್ಟ್ ಕೊಟ್ಬಿಡ್ತಾನೆ. ಅರ್ಥ ಎಷ್ಟೋ ದಿನ ಇರ್ತದೆ, ಹೋಟ್ಲ್ ತಮ್ಮ ಹೋಟ್ಲ್ ತಾ ತಿನ್ನೋದಿಲ್ಲ, ಅದು ಬೇರೆ ಹೋಟ್ಲಲ್ಲಿ ತಿಂತಾನೆ. ಯಾಕೆಂದರೆ ಅವ್ರಿಗೆ ಗೊತ್ತು ಚೆನ್ನಾಗಿರೋದಿಲ್ಲ ಅಂತೇಳಿ. ಏನ್ ಮಾಡಿ ಗೊತ್ತದ್ದು ಬೇರೆ ಹೋಟ್ಲಿಂದ ತರಿಸ್ತಿರ್ತಾರೆ, ನಾವು ಇವ್ರ ಹೋಟ್ಲಿಂದ ತರಿಸ್ತಾರೆ. ಆಶ್ಚರ್ಯ ಅಂದ್ರೆ ಎಲ್ಲ ಅದು ಗೊತ್ತೇ ಕಂಡಿಲ್ಲ ಅಷ್ಟೇ ಸಮಾಧಾನ ಅವರಿಗೆ, ಕಂಡಿಲ್ಲ ಆದ್ದರಿಂದ ನಮಗಿಂತ ಚೆನ್ನಾಗಿದ್ರೂ ಇರ್ಬೋದು ಅಂತ ಆತ. ಅದು ಮನೆಯ ತಾತ್ಪರ್ಯ ಏನಿದಕ್ಕೆ, ಅವ್ರ ಲಿಮಿಟೇಷನ್ ಇರೋದ್ರಿಂದ ಎಲ್ಲ ಕೆಲಸ ಅವ್ರಿಗೆ ಗೊತ್ತಿಲ್ಲ, ಗೊತ್ತಿದ್ರು ಮಾಡೋ ಶಕ್ತಿ ಇಲ್ಲ, ಆದ್ದರಿಂದ ಇನ್ನೊಬ್ಬರು ಸಹಾಯ ತಗೋತಾರೆ. ದೇವರು ಹಾಗಲ್ಲ, ಸರ್ವಕರ್ತೃ ವಿಲಕ್ಷಣ. ಸರ್ವಕರ್ತೃ ಅಂದ್ರೇನು? ಲೋಕದಲ್ಲಿ ಕಾಡ್ತಕ್ಕಂಥ ಎಲ್ಲ ಕರ್ತೃಗಳು ವಿಲಕ್ಷಣವಾದಂತಹ ಸರ್ವಶಕ್ತಿತ್ವಮೇವ ಅಶೇಷ ಯುಕ್ತಿಶುತ್ಯನುಸಾರಿ ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಇತ್ಯಾದಿ ವಾಕ್ಯದಲ್ಲಿ ದೇವರ ಶಕ್ತಿ ಅಂತದ್ದು ಅತ್ಯಂತ ವಿಚಿತ್ರವಾದದ್ದು, ಯಾರಿಗೂ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಏಕೋ ನಾರಾಯಣ ಆಸೀತ್ ಅಂತಲೇ ಒಪ್ಪಕ್ಕೆ ಬರುತ್ತೋ, ಸಹಾಯ ತಗೊಂಡು ಮಾಡ್ತಾನೆ ಅಂತ ಹೇಳಬಾರ್ದು. ಏಷ ಸರ್ವೇಶ್ವರ ಇತಿ ಶ್ರುತೇಹೇ, ಶ್ರುತಿ ದೇವ್ರ ಬಗ್ಗೆ ಹೇಳಿ ಏಷ ಸರ್ವೇಶ್ವರ. ಈ ಪದ ನೋಡಿದವರು ಯಾರೂ ಇಲ್ಲ, ಇದು ಯಾರಿಗೆ ಇರೋದಿದು? ವಿಷ್ಣುವಿಗೆ ಮಾತ್ರ. ಏಷ ಸರ್ವೇಶ್ವರ ಇತಿ ಶ್ರುತೇಹೇ ಯುಕ್ತಿ ಮಾತ್ರ ಶ್ರುತಿಯುಕ್ತ ಹಿ ಯುಕ್ತಿರ್ಬಲವತಿ. ಈಗ ಹೇಳ್ತಾರೆ ನಿಯಮ, ಈ ಆರ್ಗ್ಯುಮೆಂಟ್ ಹಿಂದೆ ಬೇಸಿಕ್ ಪ್ರಿನ್ಸಿಪಲ್ ಏನು ಅಂತ ಕೇಳಿದರೆ, ಯುಕ್ತಿ ಮಾತ್ರ ಶ್ರುತಿಯುಕ್ತ ಹಿ ಯುಕ್ತಿರ್ಬಲವತಿ. ಒಳ್ಳೆ ಕೊಟೇಶನ್ ಅದು. ಬರೀ ಯುಕ್ತಿಗಿಂತ ಶ್ರುತಿಯ ಸಹಾಯ ಹೊಂದಿರತಕ್ಕಂಥ ಯುಕ್ತಿ ಹೆಚ್ಚು ಬಲಿಷ್ಠವಾದದ್ದು. ಅರ್ಥ ಆಯ್ತಾ? ಬರೀ ಯುಕ್ತಿ ಬೇರೆ, ಶ್ರುತಿ ಸಹಿತ ಯುಕ್ತಿ ಬೇರೆ. ಬರೀ ಸಿಮೆಂಟ್ ಬೇರೆ, ಆರ್ ಸಿ ಸಿ ಬೇರೆ. ಸಿಮೆಂಟ್ಗೇನಿದೆ? ಬರೀ ಆಸ್ಟ್ರೆಂತ್ ಇದೆ ಅಷ್ಟೇ. ಆರ್ ಸಿ ಸಿಗೆ ಏನಿದೆ ಒಳಗಡೆಗೆ? ಸ್ಟೀಲ್ ಇದೆ, ಆದ್ದರಿಂದ ಅಷ್ಟಂತ ಜಾಸ್ತಿ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಈಗ ಸೊ ಬರೀ ಯುಕ್ತಿಗೂ ಶ್ರುತಿ ಸಹಿತ ಯುಕ್ತಿಗೆ ಬೆಲೆ ಇದೆ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಶ್ರುತಿ ಸಹಿತವಾದ ಯುಕ್ತಿಯಷ್ಟು ಬರೀ ಯುಕ್ತಿ ಬೆಲೆ ಬರೋದಿಲ್ಲ. ಆದ್ದರಿಂದ ಶ್ರುತಿ ಶ್ರುತಿಯುಕ್ತ ಹಿ ಯುಕ್ತಿರ್ ಬಲವತಿ ನೆನ್ಪಿಟ್ಕೊಂಡಿರ್ಬೇಕಿಲ್ಲ. ಇವರೇನು ಮಾಡಿಬಿಟ್ರು ನೈಯಾಯಿಕರೆಲ್ಲ, ಬರೀ ಯುಕ್ತಿ ಅಷ್ಟೇ ಅವರಿಗೆ. ಉಳಿದಿರೋದು ಬೇಕಲ್ಲ, ಯುಕ್ತಿ ಬಂದುಬಿಟ್ರೆ ಯುಕ್ತಿನೇ. ಅದಕ್ಕೆ ತರ್ಕಶಾಸ್ತ್ರ ಅಂತ ಹೆಸರು ಆಯ್ತವೆ. ನಮ್ಮದು ಹಾಗಲ್ಲ, ನಾವು ಆಗಮ ಅಂತ ಯಾತಕ್ಕೆ ಹೋಗ್ತೇವೆ ನಾವು ಅಂತ ಕೇಳಿದ್ರೆ, ಯುಕ್ತಿ ನಾವು ಉಪಯೋಗಿಸಿದ್ರು ಕೂಡ ಡಾಮಿನೇಟ್ ಆಗೋದು ಯಾವುದೇ? ಯಾವಾಗ? ಶ್ರುತಿ ಸಹಿತವಾಗಿದ್ದಾಗ ಮಾತ್ರ. ಶ್ರುತಿಗೆ ಅಲ್ಟಿಮೇಟ್ ಪೊಸಿಷನ್. ನಚ ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ ಇವೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಲ್ಲ ಸರಳವಾಗಿ ಅರ್ಥ ಆಗ. ಬ್ರಹ್ಮಸೂತ್ರ ಒಂದು ಅಧಿಕರಣದ ಅರ್ಥ ಇದೆ. ಒಂದೊಂದು ಆರು ಅಂದರೆ ಆರೇ ಅಧಿಕರಣ ಮುಗಿದೋಯ್ತಾರೆ. ಅದಕ್ಕೆ ಐದಾರು ಸೂತ್ರ ಇರುತ್ತೆ, ಎಲ್ಲ ಸೂತ್ರ ಅರ್ಥನ ಸಹ ಕ್ಲಬ್ ಮಾಡಿಬಿಡ್ತಾರೆ. ಕ್ಲಬ್ ಮಾಡಿ ಅದಕ್ಕೆ ನ್ಯಾಯ ವಿವರಣ ನ್ಯಾನ್ ಮೇನ್ ಆರ್ಗ್ಯುಮೆಂಟ್ ಏನು ಇದು ಪ್ರಶ್ನೆ. ಅದು ಅಧಿಕರಣದ ಹಿನ್ನೆಲೆಯಲ್ಲಿ ಏನಿರಬೇಕು? ದೊಡ್ಡ ಯುಕ್ತಿ ಇರುತ್ತೆ. ಯುಕ್ತಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನ್ಯಾಯ ವಿವರಣ ಅಂತ ಕರೆದಿದೆ. ಯಾವ ಬೇಸಿಸ್ ಮೇಲೆ ಆರ್ಗ್ಯುಮೆಂಟ್ ಮಾಡ್ತಾರೆ ಅನ್ನೋದಕ್ಕೆ ನ್ಯಾಯ ಅಂತ ಕರೀತಾರೆ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯ ಸಮಃ ಮಮತಃ.